ಅಧ್ಯಾಯ 70. ಇಂದ್ರಪ್ರಸ್ಥ ನಗರದಲ್ಲಿ ಶ್ರೀಕೃಷ್ಣ. ಮಹರ್ಷಿ ನಾರದರು ಮತ್ತು ಕೃಷ್ಣನ ಇತರ ಸಂಗಾತಿಗಳ ಸಮ್ಮುಖದಲ್ಲಿ ಉದ್ಧವನು ಸನ್ನಿವೇಶವನ್ನು ಕುರಿತು ಯೋಚಿಸಿ ಹೀಗೆ ಹೇಳಿದನು. ಪ್ರಿಯ ಪ್ರಭುವೇ, ಮಹರ್ಷಿ ನಾರದ ಮುನಿಗಳು ಯುಧಿಷ್ಠಿರ ಮಹಾರಾಜನನ್ನು ಸುಪ್ರೀತಗೊಳಿಸಲು ನೀನು ಹಸ್ತಿನಾಪುರಕ್ಕೆ ಹೋಗಬೇಕೆಂದು ಪ್ರಾರ್ಥಿಸುತ್ತಿದ್ದಾರೆ ಎನ್ನುವುದನ್ನು ನಾನು ಮೊದಲು ಹೇಳಬಯಸುತ್ತೇನೆ. ಯುಧಿಷ್ಠಿರನು ನಿನ್ನ ಸೋದರತ್ತೆಯ ಮಗ. ರಾಜಸೂಯ ಮಹಾಯಾಗವನ್ನು ಮಾಡಲು ಸಿದ್ಧ ಮಾಡಿಕೊಳ್ಳುತ್ತಿದ್ದಾನೆ. ಈ ದೊಡ್ಡ ಸಹವಾಸದಲ್ಲಿ ಮಹಾರಾಜರಿಗೆ ನೆರವಾಗಲು ನೀನು ಕೂಡಲೇ ಅಲ್ಲಿಗೆ ಹೋಗಬೇಕೆಂದು ನನಗೆ ತೋರುತ್ತದೆ. ಆದರೆ ಮಹರ್ಷಿ ನಾರದರ ಆಹ್ವಾನವನ್ನು ಎಲ್ಲಕ್ಕಿಂತ ಮುಖ್ಯ ಎಂದು ಸ್ವೀಕರಿಸುವುದು ಸೂಕ್ತವಾದರೂ ಶರಣಾಗತರಾದ ಆತ್ಮಗಳಿಗೆ ರಕ್ಷಣೆ ಕೊಡುವುದು ನಿನ್ನ ಕರ್ತವ್ಯ. ಸಮಗ್ರವಾಗಿ ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡರೆ ನಾವು ಎರಡು ಉದ್ದೇಶಗಳನ್ನೂ ಈಡೇರಿಸಿಕೊಳ್ಳಬಹುದು. ಎಲ್ಲ ರಾಜರನ್ನು ಸೋಲಿಸದೆ ಯಾರೂ ರಾಜಸೂಯ ಯಾಗವನ್ನು ಮಾಡುವಂತಿಲ್ಲ ಎಂದರೆ, ಆಕ್ರಮಣಶೀಲನಾದ ಜರಾಸಂಧನನ್ನು ಸೋಲಿಸದಿದ್ದರೆ ಯುಧಿಷ್ಠಿರ ಮಹಾರಾಜನು ಈ ಮಹಾಯಾಗವನ್ನು ಮಾಡುವಂತಿಲ್ಲ. ಎಲ್ಲ ದಿಕ್ಕುಗಳಲ್ಲಿಯೂ ವಿಜಯವನ್ನು ಸಾಧಿಸಿದವನು ಮಾತ್ರ ರಾಜಸೂಯ ಯಾಗವನ್ನು ಮಾಡಬಹುದು. ಆದುದರಿಂದ ಎರಡು ಉದ್ದೇಶಗಳನ್ನು ಸಾಧಿಸಲು ಮೊದಲು ನಾವು ಜರಾಸಂಧನನ್ನು ಕೊಲ್ಲಬೇಕು. ಹೇಗಾದರೂ ನಾವು ಜರಾಸಂಧನನ್ನು ಸೋಲಿಸಿದರೆ ನಮ್ಮ ಉದ್ದೇಶಗಳೆಲ್ಲ ತಾವಾಗಿಯೇ ಈಡೇರುತ್ತವೆ ಎಂದು ನನಗೆ ತೋರುತ್ತದೆ. ಸೆರೆಯಲ್ಲಿರುವ ರಾಜರ ಬಿಡುಗಡೆಯಾಗುತ್ತದೆ. ಜರಾಸಂಧನು ಬಂಧಿಸಿದ್ದ ನಿರಪರಾಧಿ ರಾಜರನ್ನು ಉಳಿಸಿದೆ ಎಂದು ನಿನ್ನ ದಿವ್ಯ ಕೀರ್ತಿಯು ಹರಡಿ ನಾವು ಸಂತೋಷ ಪಡಬಹುದು. ಆದರೆ ಜರಾಸಂಧ ಮಹಾರಾಜನು ಸಾಮಾನ್ಯ ಮನುಷ್ಯನಲ್ಲ. ಅವನಿಗೆ 10,000 ಆನೆಗಳ ದೇಹ ಬಲವಿರುವುದರಿಂದ ಮಹಾಯೋಧರಿಗೂ ಅವನು ಅಡ್ಡಿಯಾಗಿದ್ದಾನೆ. ಅವನನ್ನು ಯಾರಾದರೂ ಗೆಲ್ಲಬಲ್ಲವರಾದರೆ ಅದು ಭೀಮಸೇನನೇ. ಅವನಿಗೂ 10,000 ಆನೆಗಳ ಬಲವಿದೆ. ಭೀಮಸೇನನು ಅವನೊಡನೆ ಒಬ್ಬನೇ ಹೋರಾಡುವುದು ಅತ್ಯುತ್ತಮವಾದದ್ದು. ಆಗ ಬಹುಮಂದಿ ಸೈನಿಕರು ಅನಗತ್ಯವಾಗಿ ಸಾಯಬೇಕಾಗುವುದಿಲ್ಲ. ವಾಸ್ತವವಾಗಿ ಜರಾಸಂಧನು ತನ್ನ ಅಕ್ಷೌಹಿಣಿ ಸೈನ್ಯದೊಡನೆ ಇದ್ದಾಗ ಅವನನ್ನು ಗೆಲ್ಲುವುದು ಕಷ್ಟವಾಗುತ್ತದೆ. ಆದುದರಿಂದ ನಾವು ಈ ಸನ್ನಿವೇಶದಲ್ಲಿ ನಮಗೆ ಅನುಕೂಲವಾದ ಧೋರಣೆಯನ್ನು ಅನುಸರಿಸಬೇಕು. ಜರಾಸಂಧ ಮಹಾರಾಜನಿಗೆ ಬ್ರಾಹ್ಮಣರಲ್ಲಿ ಬಹುಭಕ್ತಿ ಎಂದು ನಮಗೆ ಗೊತ್ತು. ಅವರ ವಿಷಯದಲ್ಲಿ ಅವನು ಬಹು ಉದಾರನು. ಬ್ರಾಹ್ಮಣನು ಮಾಡಿದ ಯಾವ ಕೋರಿಕೆಯನ್ನೂ ಅವನು ನಿರಾಕರಿಸುವುದಿಲ್ಲ. ಆದುದರಿಂದ ಭೀಮಸೇನನು ಬ್ರಾಹ್ಮಣನ ವೇಷದಲ್ಲಿ ಜರಾಸಂಧನ ಬಳಿ ಹೋಗಬೇಕು. ಅವನಿಂದ ದಾನವನ್ನು ಕೇಳಬೇಕು. ಅನಂತರ ತಾನೇ ಅವನೊಡನೆ ದ್ವಂದ್ವ ಯುದ್ಧವನ್ನು ಮಾಡಬೇಕು ಎಂದು ನನಗೆ ತೋರುತ್ತದೆ. ಭೀಮಸೇನನಿಗೆ ಜಯವಾಗುವುದನ್ನು ಖಚಿತ ಮಾಡಿಕೊಳ್ಳಲು ನೀನು ಅವನೊಂದಿಗೆ ಹೋಗಬೇಕೆಂದು ನನಗೆ ಎನ್ನಿಸುತ್ತದೆ. ನಿನ್ನ ಸಮ್ಮುಖದಲ್ಲಿ ಹೋರಾಟವು ನಡೆದರೆ ಭೀಮಸೇನನು ಗೆಲ್ಲುವನು ಎಂದು ನನ್ನ ಖಂಡಿತವಾದ ನಂಬಿಕೆ. ಏಕೆಂದರೆ ಬ್ರಹ್ಮನು ಈ ವಿಶ್ವವನ್ನು ಸೃಷ್ಟಿಸುತ್ತಾನೆ. ನಿನ್ನ ಪ್ರಭಾವದಿಂದಷ್ಟೇ ಶಿವನು ಅದನ್ನು ನಾಶ ಮಾಡುವಂತೆ ನಿನ್ನ ಸಾನ್ನಿಧ್ಯದಿಂದ ಅಸಾಧ್ಯವಾದದ್ದು ಸಾಧ್ಯವಾಗುತ್ತದೆ. ವಾಸ್ತವವಾಗಿ ಇಡೀ ಬ್ರಹ್ಮಾಂಡವನ್ನು ನೀನೇ ಸೃಷ್ಟಿಸುತ್ತೀ ಮತ್ತು ನಾಶ ಮಾಡುತ್ತೀ. ಬ್ರಹ್ಮನೂ ಶಿವನೂ ಮೇಲ್ನೋಟಕ್ಕೆ ಕಾರಣವಾಗಿ ತೋರುತ್ತಾರೆ. ಸೃಷ್ಟಿಯನ್ನೂ ನಾಶವನ್ನೂ ವಾಸ್ತವವಾಗಿ ಮಾಡುವುದು ಅದೃಶ್ಯವಾದ ಕಾಲ. ಅದು ನಿನ್ನ ನಿರಾಕಾರ ರೂಪ. ಎಲ್ಲವೂ ಕಾಲಕ್ಕೆ ಅಧೀನವಾಗಿದೆ. ನಿನ್ನ ಅದೃಶ್ಯ ಕಾಲವು ಬ್ರಹ್ಮ ಮತ್ತು ಶಿವರ ಮೂಲಕ ಇಂತಹ ಅಚ್ಚರಿಗೊಳಿಸುವ ಕೆಲಸವನ್ನು ಮಾಡಬಹುದಾದರೆ ನೀನೇ ಎದುರಿಗಿರುವುದು ಜರಾಸಂಧನನ್ನು ಸೋಲಿಸಲು ಭೀಮಸೇನನಿಗೆ ನೆರವಾಗುವುದಿಲ್ಲವೇ? ಪ್ರಿಯ ಪ್ರಭುವೇ, ಜರಾಸಂಧನನ್ನು ಕೊಂದಾಗ ಸೆರೆಯಲ್ಲಿರುವ ಎಲ್ಲ ರಾಜರ ರಾಣಿಯರು ನಿನ್ನ ಕರುಣೆಯಿಂದ ಅವರ ಗಂಡಂದಿರು ಬಿಡುಗಡೆಯಾದುದಕ್ಕಾಗಿ ಎಷ್ಟು ಸಂತೋಷ ಪಡುತ್ತಾರೆಂದರೆ ಅವರೆಲ್ಲರೂ ನಿನ್ನ ಮಹಿಮೆಯನ್ನು ಹಾಡುತ್ತಾರೆ. ಶಂಖಾಸುರನ ಕೈಯಿಂದ ಬಿಡುಗಡೆಯಾದಾಗ ಗೋಪಿಯರಿಗೆ ಸಂತೋಷವಾದಷ್ಟು ಅವರಿಗೂ ಸಂತೋಷವಾಗುತ್ತದೆ. ನಿನ್ನ ಅವ್ಯಾಜ ಕರುಣೆಯಿಂದಾಗಿ ಎಲ್ಲ ಮಹರ್ಷಿಗಳು, ಗಜೇಂದ್ರನು, ಭಾಗ್ಯ ದೇವತೆಯಾದ ಸೀತೆ ಮತ್ತು ನಿನ್ನ ತಂದೆ ತಾಯಿಯರೂ ಸಹ ಬಿಡುಗಡೆಯನ್ನು ಪಡೆದರು. ನಮಗೂ ಹೀಗೆ ಬಿಡುಗಡೆಯಾಗಿದೆ. ನಾವು ನಿನ್ನ ದಿವ್ಯ ಮಹಿಮೆಯನ್ನು ಸದಾ ಹಾಡುತ್ತಿರುತ್ತೇವೆ. ಆದುದರಿಂದ ಮೊದಲು ಜರಾಸಂಧನನ್ನು ಕೊಲ್ಲುವುದನ್ನು ಆರಿಸಿಕೊಂಡರೆ ಇತರ ಹಲವಾರು ಸಮಸ್ಯೆಗಳು ತಾವಾಗಿಯೇ ಪರಿಹಾರವಾಗುತ್ತವೆ ಎಂದು ನನಗೆ ಎನ್ನಿಸುತ್ತದೆ. ಹಸ್ತಿನಾಪುರದಲ್ಲಿ ಏರ್ಪಾಟಾಗಿರುವ ರಾಜಸೂಯ ಯಾಗವು ಸೆರೆಯಲ್ಲಿರುವ ರಾಜರುಗಳ ಪುಣ್ಯ ಕಾರ್ಯಗಳಿಂದ ಅಥವಾ ಜರಾಸಂಧನ ಪಾಪ ಕಾರ್ಯಗಳಿಂದ ನಡೆಯುವುದು. ಪ್ರಭು, ಜರಾಸಂಧ ಮತ್ತು ಶಿಶುಪಾಲರಂತಹ ರಾಕ್ಷಸ ರಾಜರು ಸೋತು ಸಜ್ಜನರಾದ ಮತ್ತು ಬಂಧನದಲ್ಲಿರುವ ರಾಜರ ಬಿಡುಗಡೆಯಾಗಿ ರಾಜಸೂಯ ಮಹಾಯಾಗವು ನಡೆಯುವುದಕ್ಕಾಗಿಯೇ ನೀನೇ ಮಹಾಯಾಗವನ್ನು ನಡೆಸಲು ಸ್ವತಃ ಹಸ್ತಿನಾಪುರಕ್ಕೆ ಹೋಗಬೇಕೆಂದು ಕಾಣುತ್ತದೆ. ಎಲ್ಲ ವಿಷಯಗಳನ್ನೂ ಪರಿಗಣಿಸಿ ನೀನು ಕೂಡಲೇ ಹಸ್ತಿನಾಪುರಕ್ಕೆ ಹೋಗಬೇಕೆಂದು ನನಗೆ ತೋರುತ್ತದೆ. ಉದ್ಧವನ ಈ ಸಲಹೆಯನ್ನು ಸಭೆಯಲ್ಲಿದ್ದವರೆಲ್ಲರೂ ಮೆಚ್ಚಿಕೊಂಡರು. ಕೃಷ್ಣನು ಹಸ್ತಿನಾಪುರಕ್ಕೆ ಹೋಗುವುದು ಎಲ್ಲ ರೀತಿಗಳಲ್ಲಿಯೂ ಒಳ್ಳೆಯದು ಎಂದು ಎಲ್ಲರೂ ಅಭಿಪ್ರಾಯಪಟ್ಟರು. ನಾರದ ಮಹರ್ಷಿಗಳು, ಯದುವಂಶದ ಹಿರಿಯರು ಮತ್ತು ದೇವೋತ್ತಮ ಪರಮಪುರುಷನಾದ ಕೃಷ್ಣನೇ ಉದ್ಧವನ ಮಾತುಗಳನ್ನು ಬೆಂಬಲಿಸಿದರು. ಕೃಷ್ಣನು ತನ್ನ ತಂದೆ ವಸುದೇವ ಮತ್ತು ತಾತ ಉಗ್ರಸೇನರ ಅನುಮತಿಯನ್ನು ಪಡೆದನು. ತನ್ನ ಸೇವಕರಾದ ದಾರುಕ ಮತ್ತು ಚೈತ್ರರಿಗೆ ಹಸ್ತಿನಾಪುರಕ್ಕೆ ಪ್ರಯಾಣ ಮಾಡಲು ಏರ್ಪಾಡು ಮಾಡಬೇಕೆಂದು ಅಪ್ಪಣೆ ಮಾಡಿದ. ಎಲ್ಲ ಸಿದ್ಧತೆಯೂ ಮುಗಿದಾಗ ಕೃಷ್ಣನು ವಿಶೇಷವಾಗಿ ಬಲರಾಮನಿಗೆ ಮತ್ತು ಯದುವಂಶದ ಅರಸನಾದ ಉಗ್ರಸೇನನಿಗೆ ವಿದಾಯ ಹೇಳಿದನು. ತನ್ನ ರಾಣಿಯರನ್ನು ಮತ್ತು ಮಕ್ಕಳನ್ನು ಕಳುಹಿಸಿಕೊಟ್ಟು ಅಗತ್ಯವಾದ ಅವರ ಸಾಮಾನುಗಳನ್ನು ಮೊದಲೇ ಕಳುಹಿಸಿ ಗರುಡ ಧ್ವಜವಿದ್ದ ತನ್ನ ರಥವನ್ನೇರಿದನು. ಮೆರವಣಿಗೆಯು ಹೊರಡುವ ಮುನ್ನ ಕೃಷ್ಣನು ವಿಧ ವಿಧವಾದ ಪೂಜಾ ವಸ್ತುಗಳನ್ನು ನಾರದರಿಗೆ ಅರ್ಪಿಸಿ ಅವರನ್ನು ಸುಪ್ರೀತಗೊಳಿಸಿದನು. ನಾರದರಿಗೆ ಕೃಷ್ಣನ ಚರಣ ಕಮಲಗಳಿಗೆ ನಮಸ್ಕಾರ ಮಾಡಬೇಕೆಂಬ ಅಪೇಕ್ಷೆಯಾಯಿತು. ಆದರೆ ಪ್ರಭುವು ಮನುಷ್ಯನ ಪಾತ್ರವನ್ನು ವಹಿಸಿದ್ದುದರಿಂದ ತಮ್ಮ ಮನಸ್ಸಿನಲ್ಲಿಯೇ ಗೌರವವನ್ನು ಅರ್ಪಿಸಿ ಪ್ರಭುವಿನ ದಿವ್ಯ ರೂಪವನ್ನು ತಮ್ಮ ಹೃದಯದಲ್ಲಿ ಸ್ಥಾಪಿಸಿಕೊಂಡು ಸಭಾಗೃಹವನ್ನು ಬಿಟ್ಟು ವಾಯುಮಾರ್ಗದಲ್ಲಿ ಹೊರಟರು. ಸಾಮಾನ್ಯವಾಗಿ ನಾರದ ಋಷಿಗಳು ನೆಲದ ಮೇಲೆ ನಡೆಯುವುದಿಲ್ಲ, ಆಕಾಶ ಮಾರ್ಗದಲ್ಲಿ ಪ್ರಯಾಣ ಮಾಡುತ್ತಾರೆ. ನಾರದರ ನಿರ್ಗಮನದ ನಂತರ ಕೃಷ್ಣನು ಸೆರೆಮನೆಯಲ್ಲಿದ್ದ ರಾಜರು ಕಳುಹಿಸಿದ್ದ ದೂತನೊಡನೆ ಮಾತನಾಡಿದನು. ಅವರು ಆತಂಕ ಪಡಬಾರದೆಂದು ಹೇಳಿದನು. ಬಹುಬೇಗ ಮಗಧರಾಜನಾದ ಜರಾಸಂಧನನ್ನು ಕೊಲ್ಲಲು ಏರ್ಪಾಟು ಮಾಡುವುದಾಗಿ ತಿಳಿಸಿದನು. ಅನಂತರ ಅವನು ಸೆರೆಮನೆಯಲ್ಲಿದ್ದ ಎಲ್ಲ ರಾಜರಿಗೂ ದೂತನಿಗೂ ಶುಭಾಶಯವನ್ನು ಹೇಳಿದನು. ಕೃಷ್ಣನಿಂದ ಈ ಆಶ್ವಾಸನೆಯನ್ನು ಪಡೆದು ದೂತನು ಸೆರೆಮನೆಯಲ್ಲಿದ್ದ ರಾಜರ ಬಳಿಗೆ ಹಿಂದಿರುಗಿ ಕೃಷ್ಣನು ಭೇಟಿ ಕೊಡುವನೆಂಬ ಸಂತಸದ ಸುದ್ದಿಯನ್ನು ಹೇಳಿದನು. ಎಲ್ಲ ರಾಜರು ಬಹು ಸಂತೋಷಪಟ್ಟರು ಮತ್ತು ಪ್ರಭುವಿನ ಆಗಮನಕ್ಕಾಗಿ ಬಹುಕಾತರರಾಗಿ ಕಾಯಲು ಪ್ರಾರಂಭಿಸಿದರು. ಹಲವಾರು ರಥಗಳು, ಆನೆಗಳು, ಕುದುರೆಗಳು, ಪದಾತಿಗಳು ಮತ್ತು ಇಂತಹ ಇತರ ರಾಜವೈಭವಗಳೊಡನೆ ಕೃಷ್ಣನ ರಥವು ಮುಂದೆ ಸಾಗಿತು. ಕಹಳೆಗಳು, ನಗಾರಿಗಳು, ಶಂಖಗಳು, ಕೊಂಬುಗಳು ಮೊದಲಾದವುಗಳಿಂದ ಮಂಗಳದನಾದವು ಎಲ್ಲ ದಿಕ್ಕುಗಳನ್ನು ತುಂಬಿತು. ಕೃಷ್ಣನ ಆದರ್ಶ ಪತ್ನಿಯಾದ ಮತ್ತು ಸಿರಿದೇವಿಯಾದ ರುಕ್ಮಿಣೀದೇವಿಯ ನಾಯಕತ್ವದಲ್ಲಿ 16,000 ಮಂದಿ ರಾಣಿಯರು ತಮ್ಮ ತಮ್ಮ ಪುತ್ರರೊಡನೆ ಶ್ರೀಕೃಷ್ಣನನ್ನು ಹಿಂಬಾಲಿಸಿದರು. ಅವರು ಬಹು ಬೆಲೆ ಬಾಳುವ ಉಡುಪುಗಳನ್ನು ಧರಿಸಿದ್ದರು. ಅವರು ದೇಹಗಳಿಗೆ ಶ್ರೀಗಂಧವನ್ನು ಲೇಪಿಸಿಕೊಂಡಿದ್ದರು ಮತ್ತು ಪರಿಮಳಯುಕ್ತವಾದ ಹೂಗಳ ಮಾಲೆಗಳನ್ನು ಧರಿಸಿದ್ದರು. ರೇಷ್ಮೆ ಧ್ವಜಗಳು ಮತ್ತು ಜರತಾರಿಯಿಂದ ಸೊಗಸಾಗಿ ಅಲಂಕೃತವಾದ ಪಲ್ಲಕ್ಕಿಗಳಲ್ಲಿ ಕುಳಿತು ಅವರು ತಮ್ಮ ಮಹಾನುಭಾವ ಪತಿ ಕೃಷ್ಣನನ್ನು ಹಿಂಬಾಲಿಸಿದರು. ಪದಾತಿಗಳು ತಮ್ಮ ಕೈಗಳಲ್ಲಿ ಗುರಾಣಿಗಳನ್ನು, ಕತ್ತಿಗಳನ್ನು, ಭಲ್ಲೆಗಳನ್ನು ಹಿಡಿದು ರಾಣಿಯರಿಗೆ ರಾಜಯೋಗ್ಯವಾದ ಅಂಗರಕ್ಷಕ ಪಡೆಯಾದರು. ಮೆರವಣಿಗೆಯ ಹಿಂಭಾಗದಲ್ಲಿ ಇತರ ಎಲ್ಲ ಹಿಂಬಾಲಕರ ಹೆಂಡತಿಯರೂ ಮಕ್ಕಳರೂ ಇದ್ದರು. ಅವರನ್ನು ಅನೇಕ ಮಂದಿ ವೇಶ್ಯೆಯರು ಅನುಸರಿಸಿದರು. ಎತ್ತುಗಳು, ಎಮ್ಮೆಗಳು, ಹೇಸರ ಕತ್ತೆಗಳು, ಕತ್ತೆಗಳು ಇಂತಹ ಹೊರೆ ಹೊರುವ ಪ್ರಾಣಿಗಳು ಶಿಬಿರಗಳ ವಸ್ತುಗಳನ್ನು, ಹಾಸಿಗೆಗಳನ್ನು, ಜಮಖಾನೆಗಳನ್ನು ಹೊತ್ತು ನಡೆದವು. ಅವರನ್ನು ಅನುಸರಿಸಿ ಒಂಟೆಗಳ ಬೆನ್ನಿನ ಮೇಲೆ ಪಲ್ಲಕ್ಕಿಗಳಲ್ಲಿ ಸ್ತ್ರೀಯರು ಹೋದರು. ಈ ವಿಶಾಲ ದೃಶ್ಯದ ಮೆರವಣಿಗೆಯೊಂದಿಗೆ ಜನರ ಗಟ್ಟಿ ಕೂಗುಗಳು, ವಿವಿಧ ಬಣ್ಣಗಳ ಧ್ವಜಗಳು, ಕೊಡೆಗಳು, ಚಾಮರಗಳು ಮತ್ತು ಬಗೆ ಬಗೆಯ ಆಯುಧಗಳು, ಉಡುಪುಗಳು, ಒಡವೆಗಳು, ಕಿರೀಟಗಳು ಮತ್ತು ಶಸ್ತ್ರಗಳು ಕಾಣುತ್ತಿದ್ದವು. ಸೂರ್ಯನ ಪ್ರಕಾಶವು ಪ್ರತಿಫಲಿಸಿದಾಗ ಮೆರವಣಿಗೆಯು ಎತ್ತರದ ಅಲೆಗಳು ಮತ್ತು ತಿಮಿಂಗಲಗಳಿಂದ ಕೂಡಿದ ಸಮುದ್ರದಂತೆ ಕಾಣುತ್ತಿತ್ತು. ಈ ರೀತಿಯಲ್ಲಿ ಕೃಷ್ಣನ ಪರಿವಾರದ ಮೆರವಣಿಗೆಯು ಹಸ್ತಿನಾಪುರ ಹೊಸ ದೆಹಲಿಯತ್ತ ಸಾಗಿ ಆನರ್ಥ ಗುಜರಾತ್ ಪ್ರಾಂತ್ಯ, ಸೌವೀರ, ಸೂರತ್, ರಾಜಸ್ಥಾನದ ವಿಶಾಲ ಮರುಭೂಮಿಗಳು ಮತ್ತು ಕುರುಕ್ಷೇತ್ರದ ಮೂಲಕ ಹಾದುಹೋಯಿತು. ಈ ರಾಜ್ಯಗಳ ನಡುವೆ ಅನೇಕ ಪರ್ವತಗಳು, ನದಿಗಳು, ಪಟ್ಟಣಗಳು, ಹಳ್ಳಿಗಳು, ಹುಲ್ಲುಗಾವಲುಗಳು ಮತ್ತು ಗಣಿಗಳೂ ಇದ್ದವು. ಮುಂದೆ ಸಾಗುತ್ತಾ ಮೆರವಣಿಗೆಯು ಈ ಎಲ್ಲ ಸ್ಥಳಗಳನ್ನು ಹಾದುಹೋಯಿತು. ಹಸ್ತಿನಾಪುರಕ್ಕೆ ಹೋಗುತ್ತಾ ಪ್ರಭುವು ದೃಷ್ಟತಿ ಮತ್ತು ಸರಸ್ವತಿ ಎನ್ನುವ ಎರಡು ದೊಡ್ಡ ನದಿಗಳನ್ನು ದಾಟಿದನು. ಅನಂತರ ಪಾಂಚಾಲ ಮತ್ತು ಮತ್ಸ್ಯ ರಾಜ್ಯಗಳನ್ನು ದಾಟಿದನು. ಈ ರೀತಿಯಲ್ಲಿ ಸಾಗಿ ಕಡೆಗೆ ಅವನು ಇಂದ್ರಪ್ರಸ್ಥವನ್ನು ತಲುಪಿದನು. ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಸಂದರ್ಶನವು ಸಾಮಾನ್ಯ ಸಂಗತಿಯಲ್ಲ. ಆದುದರಿಂದ ಕೃಷ್ಣನು ಆಗಲೇ ತನ್ನ ರಾಜಧಾನಿಯಾದ ಹಸ್ತಿನಾಪುರವನ್ನು ತಲುಪಿದ್ದಾನೆ ಎನ್ನುವ ಸುದ್ದಿಯನ್ನು ಕೇಳಿದಾಗ ಯುಧಿಷ್ಠಿರನಿಗೆ ರೋಮಾಂಚನವಾಯಿತು. ಅವನು ಪ್ರಭುವನ್ನು ಉಚಿತ ರೀತಿಯಲ್ಲಿ ಸ್ವಾಗತಿಸಲು ಕೂಡಲೇ ನಗರದಿಂದ ಹೊರಕ್ಕೆ ಬಂದನು. ವಿಧ ವಿಧವಾದ ಸಂಗೀತ ವಾದ್ಯಗಳ ಮತ್ತು ಹಾಡುಗಳ ಮಧುರ ನಾದವಾಗಬೇಕೆಂದು ಅಪ್ಪಣೆ ಮಾಡಿದನು. ನಗರದ ಬ್ರಾಹ್ಮಣ ವಿದ್ವಾಂಸರು ವೇದಗಳ ಶ್ಲೋಕಗಳನ್ನು ಗಟ್ಟಿಯಾಗಿ ಸಂಕೀರ್ತನೆ ಮಾಡುತ್ತಿದ್ದರು. ಕೃಷ್ಣನಿಗೆ ಋಷಿಕೇಶ ಎಂದರೆ ಇಂದ್ರಿಯಗಳ ಒಡೆಯ ಎಂದು ಹೆಸರು. ಇಂದ್ರಿಯಗಳು ಜೀವಪ್ರಜ್ಞೆಯನ್ನು ಸಂಧಿಸುವ ರೀತಿಯಲ್ಲಿ ಯುಧಿಷ್ಠಿರನು ಅವನನ್ನು ಬರಮಾಡಿಕೊಳ್ಳಲು ಮುಂದಕ್ಕೆ ಹೋದನು. ಯುಧಿಷ್ಠಿರನು ಕೃಷ್ಣನ ಸೋದರತ್ತೆಯ ಮಗ. ಅವನಿಗೆ ಪ್ರಭುವಿನಲ್ಲಿ ಅಪಾರ ಪ್ರೀತಿ. ಪ್ರಭುವನ್ನು ಕಂಡಾಗ ಅವನ ಹೃದಯವು ಪ್ರೀತ್ಯಾದರಗಳಿಂದ ತುಂಬಿ ಬಂದಿತು. ಅವನು ಪ್ರಭುವನ್ನು ಬಹುದಿನಗಳಿಂದ ಕಂಡಿರಲಿಲ್ಲ. ಆದುದರಿಂದ ಅವನನ್ನು ತನ್ನ ಮುಂದೆ ಕಾಣುವುದು ದೊಡ್ಡ ಭಾಗ್ಯ ಎಂದು ಭಾವಿಸಿದನು. ಯುಧಿಷ್ಠಿರನು ಕೃಷ್ಣನನ್ನು ಬಹುಪ್ರೀತಿಯಿಂದ ಮತ್ತೆ ಮತ್ತೆ ಆಲಂಗಿಸಿದನು. ಕೃಷ್ಣನ ಶಾಶ್ವತ ರೂಪವು ಸಿರಿದೇವಿಯ ನಿರಂತರ ಆವಾಸ. ಯುಧಿಷ್ಠಿರ ಮಹಾರಾಜನು ಅವನನ್ನು ಆಲಂಗಿಸಿಕೊಳ್ಳುತ್ತಲೇ ಐಹಿಕ ಅಸ್ತಿತ್ವದ ಎಲ್ಲ ಕಶ್ಮಲದ ಸೋಂಕಿನಿಂದ ಬಿಡುಗಡೆಯಾದನು. ಅವನಿಗೆ ದಿವ್ಯಾನಂದವಾಯಿತು. ಅವನು ಸುಖದ ಸಮುದ್ರದಲ್ಲಿ ಮಿಂದಂತಾಯಿತು. ಅವನ ಕಣ್ಣುಗಳಲ್ಲಿ ನೀರು ತುಂಬಿತು. ಹರ್ಷೋನ್ಮಾದದಿಂದ ಅವನ ದೇಹವು ಕಂಪಿಸಿತು. ತಾನು ಐಹಿಕ ಜಗತ್ತಿನಲ್ಲಿ ಇರುವುದನ್ನೇ ಮರೆತನು. ಇದರ ನಂತರ ಪಾಂಡವರಲ್ಲಿ ಎರಡನೆಯವನಾದ ಭೀಮಸೇನನು ನಸುನಗುತ್ತಾ ಕೃಷ್ಣನು ತನ್ನ ನಂಟನೆಂದು ಭಾವಿಸುತ್ತಾ ಕೃಷ್ಣನನ್ನು ಆಲಂಗಿಸಿದನು. ಅವನಿಗೆ ತಡೆಯಲಾರದ ಹರ್ಷವಾಯಿತು. ಅವನಿಗೆ ಎಷ್ಟು ಹರ್ಷಾತಿಶಯವಾಯಿತೆಂದರೆ ಸ್ವಲ್ಪ ಕಾಲ ಅವನು ತನ್ನ ಐಹಿಕ ಇರುವನ್ನೇ ಮರೆತು ಬಿಟ್ಟನು. ಅನಂತರ ಶ್ರೀಕೃಷ್ಣನೇ ಇತರ ಮೂವರು ಪಾಂಡವರಾದ ಅರ್ಜುನ, ನಕುಲ ಮತ್ತು ಸಹದೇವರನ್ನು ಆಲಂಗಿಸಿದನು. ಮೂವರು ಸಹೋದರರ ಕಣ್ಣುಗಳಿಂದ ಕಂಬನೆಯ ಪ್ರವಾಹವೇ ಹರಿಯಿತು. ಅರ್ಜುನನೂ ಕೃಷ್ಣನೂ ಆಪ್ತ ಗೆಳೆಯರಾದದ್ದರಿಂದ ಅರ್ಜುನನು ಕೃಷ್ಣನನ್ನು ಮತ್ತೆ ಮತ್ತೆ ಆಲಂಗಿಸಿದನು. ಕಿರಿಯ ಇಬ್ಬರು ಪಾಂಡವ ಸಹೋದರರು ಕೃಷ್ಣನು ಅವರನ್ನು ಆಲಂಗಿಸಿದ ನಂತರ ಅವನ ಪಾದಗಳನ್ನು ಸ್ಪರ್ಶಿಸಿ ಗೌರವಗಳನ್ನು ಅರ್ಪಿಸಿದರು. ಅನಂತರ ಕೃಷ್ಣನು ಅಲ್ಲಿದ್ದ ಬ್ರಾಹ್ಮಣರಿಗೂ ಭೀಷ್ಮ ದ್ರೋಣ ಮತ್ತು ಧೃತರಾಷ್ಟ್ರರಂತೆ ಕುರುವಂಶದ ಹಿರಿಯರಿಗೂ ಪ್ರಣಾಮಗಳನ್ನು ಸಲ್ಲಿಸಿದನು. ಕುರು ಸೃಂಜಯ ಮತ್ತು ಕೇಕಯ ರಾಜ್ಯಗಳಂತಹ ಹಲವಾರು ರಾಜ್ಯಗಳ ಅರಸರು ಅಲ್ಲಿದ್ದರು. ಕೃಷ್ಣನು ಅವರನ್ನು ಮನ್ನಿಸಿದನು. ಅವರೂ ಪರಸ್ಪರ ಗೌರವ ಸಲ್ಲಿಸಿದರು. ಬ್ರಾಹ್ಮಣರೊಡನೆ ಸೂತರೂ ಮಾಗಧರೂ ಮತ್ತು ವಂದಿನರಂತಹ ಸ್ತುತಿಪಾಠಕರು ಪ್ರಭುವಿಗೆ ಪ್ರಾರ್ಥನೆಯನ್ನು ಸಲ್ಲಿಸಲು ಪ್ರಾರಂಭಿಸಿದರು. ಗಂಧರ್ವರು ಮತ್ತು ವಿದೂಷಕರಂತಹ ಕಲಾವಿದರು ಸಂಗೀತಗಾರರು ತಮ್ಮ ಮೃದಂಗಗಳು ಶಂಖಗಳು ನಗಾರಿಗಳು ವೀಣೆಗಳು ಕಹಳೆಗಳು ಮುಂತಾದ ಸಂಗೀತ ವಾದ್ಯಗಳನ್ನು ನುಡಿಸಿದರು. ಪ್ರಭುವನ್ನು ಸಂತೋಷಗೊಳಿಸುವುದಕ್ಕಾಗಿ ತಮ್ಮ ನೃತ್ಯಗಳನ್ನು ಪ್ರದರ್ಶಿಸಿದರು. ಹೀಗೆ ಸರ್ವಕೀರ್ತಿಶಾಲಿಯಾದ ಮತ್ತು ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಹಸ್ತಿನಾಪುರದ ಮಹಾನ್ ನಗರವನ್ನು ಪ್ರವೇಶಿಸಿದನು. ಆ ನಗರವು ಎಲ್ಲ ರೀತಿಗಳಲ್ಲಿ ಶ್ರೀಮಂತವಾಗಿತ್ತು. ಪ್ರಭುವು ನಗರವನ್ನು ಪ್ರವೇಶಿಸುತ್ತಿದ್ದಾಗ ಎಲ್ಲರೂ ಅವನ ಮಹಿಮೆಗಳನ್ನು ಕುರಿತು ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಳ್ಳುತ್ತಾ ಅವನ ದಿವ್ಯ ನಾಮ ಗುಣ ರೂಪ ಮೊದಲಾದವುಗಳನ್ನು ಹೊಗಳಿದರು. ಉನ್ಮತ್ತವಾದ ಆನೆಗಳ ಸೊಂಡಿಲಿನಿಂದ ಹಸ್ತಿನಾಪುರದ ರಸ್ತೆಗಳನ್ನು ಓಣಿಗಳನ್ನು ಪನ್ನೀರಿನಿಂದ ಚಿಮುಕಿಸಲಾಗಿತ್ತು. ನಗರದ ವಿವಿಧ ಭಾಗಗಳಲ್ಲಿ ಬಣ್ಣ ಬಣ್ಣದ ತಳಿರು ತೋರಣಗಳಿಂದ ಧ್ವಜಗಳಿಂದ ಮನೆಗಳನ್ನೂ ಬೀದಿಗಳನ್ನೂ ಅಲಂಕರಿಸಿದ್ದರು. ಮುಖ್ಯವಾದ ರಸ್ತೆಗಳು ಸಂಧಿಸುವಲ್ಲಿ ಬಂಗಾರದಿಂದ ಅಲಂಕೃತವಾದ ಹೆಬ್ಬಾಗಿಲುಗಳಿದ್ದವು. ಅವುಗಳ ಎರಡು ಪಾರ್ಶ್ವಗಳಲ್ಲಿಯೂ ನೀರಿನ ಬಂಗಾರದ ಪಾತ್ರೆಗಳಿದ್ದವು. ಈ ಸುಂದರ ಅಲಂಕಾರಗಳು ನಗರದ ಶ್ರೀಮಂತಿಕೆಯನ್ನು ಸಾರಿ ಹೇಳುತ್ತಿದ್ದವು. ನಗರದ ಪುರಜನರೆಲ್ಲ ಬಣ್ಣ ಬಣ್ಣದ ಹೊಸ ವಸ್ತ್ರಗಳನ್ನು ಉಟ್ಟು ಆಭರಣಗಳು ಹೂಮಾಲೆಗಳು ಮತ್ತು ಶ್ರೀಗಂಧದಿಂದ ಅಲಂಕರಿಸಿಕೊಂಡು ಅಲ್ಲಲ್ಲಿ ನೆರೆದು ಈ ಮಹಾ ಉತ್ಸವದಲ್ಲಿ ಭಾಗವಹಿಸುತ್ತಿದ್ದರು. ಕಪೋತಗಳು ಗೋಡೆಗಳು ಕಂಬಗಳು ತಳಭಾಗಗಳು ಕಿಟಕಿ ಬಾಗಿಲು ಸುತ್ತ ಅಲಂಕಾರಗಳು ಇವುಗಳಲ್ಲೆಲ್ಲ ಇರಿಸಿದ ನೂರಾರು ಮತ್ತು ಸಾವಿರಾರು ದೀಪಗಳು ಮನೆ ಮನೆಯನ್ನು ಬೆಳಗುತ್ತಿದ್ದವು. ದೂರದಿಂದ ನೋಡಿದಾಗ ದೀಪಗಳು ದೀಪಾವಳಿಯನ್ನು ನೆನಪಿಗೆ ತರುತ್ತಿದ್ದವು. ಮನೆಗಳೊಳಗೆ ಸುಗಂಧ ದ್ರವ್ಯಗಳು ಉರಿಯುತ್ತಿದ್ದವು. ಕಿಟಕಿಗಳಿಂದ ಹೊರಬಂದ ಧೂಮವು ವಾತಾವರಣಕ್ಕೆ ಮುದ ನೀಡಿತ್ತು. ಪ್ರತಿಯೊಂದು ಮನೆಯ ಮೇಲೆ ಧ್ವಜಗಳು ಹಾರಾಡುತ್ತಿದ್ದವು ಮತ್ತು ಛಾವಣಿಗಳ ಮೇಲೆ ಇಟ್ಟಿದ್ದ ಬಂಗಾರದ ನೀರಿನ ಪಾತ್ರೆಗಳು ಹೊಳೆಯುತ್ತಿದ್ದವು. ಶ್ರೀಕೃಷ್ಣನು ಪಾಂಡವರ ನಗರವನ್ನು ಪ್ರವೇಶಿಸಿ ಸುಂದರವಾದ ವಾತಾವರಣವನ್ನು ಸವಿಯುತ್ತಾ ನಿಧಾನವಾಗಿ ಮುಂದಕ್ಕೆ ಸಾಗಿದನು. ನೋಡಲೇಬೇಕಾದ ಒಂದೇ ಒಂದು ಭಾಗ್ಯವಾದ ಕೃಷ್ಣನು ರಸ್ತೆಯಲ್ಲಿ ಹೋಗುತ್ತಿದ್ದಾನೆ ಎನ್ನುವುದನ್ನು ತರುಣಿಯರು ಕೇಳಿದಾಗ ಈ ಸರ್ವಕೀರ್ತಿಶಾಲಿಯಾದ ಪುರುಷನನ್ನು ನೋಡಲು ಅವರಿಗೆ ಬಹುವಾಗಿ ಆಸೆಯಾಯಿತು. ಅವನನ್ನು ನೋಡಲು ಆತುರಾತುರವಾಗಿ ಬಂದದ್ದರಿಂದ ಅವರ ಕೂದಲು ಸಡಿಲವಾಯಿತು ಮತ್ತು ಬಿಗಿಯಾಗಿ ಹುಟ್ಟಿದ್ದ ಅವರ ಸೀರೆಗಳು ಸಡಿಲವಾದವು. ಅವರು ತಮ್ಮ ಮನೆ ಕೆಲಸಗಳನ್ನು ಬಿಟ್ಟರೂ ಗಂಡನೊಡನೆ ಹಾಸಿಗೆಯಲ್ಲಿ ಮಲಗಿದ್ದವರು ಕೂಡಲೇ ಅವರನ್ನು ಬಿಟ್ಟು ಕೃಷ್ಣನನ್ನು ನೋಡಲು ನೇರವಾಗಿ ರಸ್ತೆಗೆ ಬಂದರು. ಆನೆಗಳು ಕುದುರೆಗಳು ರಥಗಳು ಮತ್ತು ಪದಾತಿಗಳ ಮೆರವಣಿಗೆಯು ಬಹುದಟ್ಟವಾಗಿತ್ತು. ಗುಂಪಿನಲ್ಲಿ ಕೆಲವರು ಸ್ಪಷ್ಟವಾಗಿ ನೋಡಲಾಗದಿ ದ್ದರಿಂದ ಮನೆಗಳ ಛಾವಣಿಗಳ ಮೇಲೆ ಏರಿದರು. ತನ್ನ ಸಾವಿರಾರು ಮಂದಿ ರಾಣಿಯರೊಡನೆ ಸಾಗುತ್ತಿದ್ದ ಕೃಷ್ಣನನ್ನು ನೋಡಿ ಅವರಿಗೆ ಬಹು ಸಂತೋಷವಾಯಿತು. ಅವರು ಮೆರವಣಿಗೆಯ ಮೇಲೆ ಪುಷ್ಪವೃಷ್ಟಿ ಮಾಡಿದರು ಮತ್ತು ಕೃಷ್ಣನನ್ನು ತಮ್ಮ ಮನಸ್ಸಿನಲ್ಲಿಯೇ ಆಲಂಗಿಸಿಕೊಂಡು ಅವನನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿದರು. ಅವನ ಬಹುಸಂಖ್ಯೆಯ ರಾಣಿಯರ ನಡುವೆ ಹಲವಾರು ನಕ್ಷತ್ರಗಳ ನಡುವೆ ಇರುವ ಚಂದ್ರನಂತೆ ಇದ್ದ ಕೃಷ್ಣನನ್ನು ಕಂಡಾಗ ಅವರು ತಮ್ಮ ತಮ್ಮಲ್ಲೇ ಮಾತನಾಡಿಕೊಳ್ಳಲು ಪ್ರಾರಂಭಿಸಿದರು. ಒಬ್ಬ ಹುಡುಗಿಯು ಇನ್ನೊಬ್ಬಳಿಗೆ ಹೀಗೆಂದಳು, ಪ್ರಿಯ ಗೆಳತಿ, ಈ ರಾಣಿಯರು ಸದಾ ಕೃಷ್ಣನ ನಗುಮುಖವನ್ನು ಪ್ರೀತಿಯ ಕಟಾಕ್ಷವನ್ನು ಸವಿಯುತ್ತಿರುತ್ತಾರೆ. ಇವರು ಎಂತಹ ಪುಣ್ಯವನ್ನು ಮಾಡಿದ್ದಾರೆಯೋ. ಕೃಷ್ಣನು ಮಾರ್ಗದಲ್ಲಿ ಹೋಗುತ್ತಿದ್ದಾಗ ಶ್ರೀಮಂತರು ಗೌರವಾನ್ವಿತರು ಪಾಪಕರ್ಮಗಳಿಂದ ಮುಕ್ತರೂ ಆದ ಶ್ರೀಮಂತ ಪುರಜನರು ಅಲ್ಲಲ್ಲಿ ಪ್ರಭುವಿಗೆ ಸ್ವಾಗತ ಬಯಸಲು ಶುಭಕರವಾದ ವಸ್ತುಗಳನ್ನು ಅರ್ಪಿಸಿದರು. ಹೀಗೆ ಅವರು ದೀನ ಸೇವಕರಾಗಿ ಅವನನ್ನು ಪೂಜಿಸಿದರು. ಕೃಷ್ಣನು ಅರಮನೆಯನ್ನು ಪ್ರವೇಶಿಸಿದಾಗ ಅಲ್ಲಿದ್ದ ಸ್ತ್ರೀಯರಿಗೆಲ್ಲ ತಡೆಯಲಾರದ ಪ್ರೀತಿಯುಂಟಾಯಿತು. ಅವನಲ್ಲಿ ಪ್ರೀತಿ ಆದರಗಳಿಂದ ಹೊಳೆಯುತ್ತಿದ್ದ ಕಣ್ಣುಗಳಿಂದ ಅವರು ಕೃಷ್ಣನನ್ನು ಬರಮಾಡಿಕೊಂಡರು. ಕೃಷ್ಣನು ನಸುನಕ್ಕು ಅವರ ಪ್ರೀತಿಯನ್ನು ಸ್ವಾಗತದ ಸೂಚನೆಗಳನ್ನು ಸ್ವೀಕರಿಸಿದನು. ಪಾಂಡವರ ತಾಯಿಯಾದ ಕುಂತಿಯು ತನ್ನ ಸೋದರಳಿಯನಾದ ದೇವೋತ್ತಮ ಪರಮಪುರುಷ ಕೃಷ್ಣನನ್ನು ನೋಡಿದಾಗ ಅವಳಿಗೆ ತಡೆಯಲಾರದ ಪ್ರೀತಿ ಆದರಗಳು ಉಂಟಾದವು. ಕೂಡಲೇ ಅವಳು ತನ್ನ ಮಂಚದಿಂದಿಳಿದು ತನ್ನ ಸೊಸೆ ದ್ರೌಪದಿಯೊಂದಿಗೆ ಅವನ ಬಳಿಗೆ ಬಂದು ಮಾತೃವಾತ್ಸಲ್ಯ ಮತ್ತು ಪ್ರೀತಿಗಳಿಂದ ಅವನನ್ನು ಆಲಂಗಿಸಿದಳು. ಕೃಷ್ಣನನ್ನು ಅರಮನೆಯೊಳಕ್ಕೆ ಬರಮಾಡಿಕೊಂಡಾಗ ತನ್ನ ಸಂತೋಷದಲ್ಲಿ ಪೂಜೆ ಮಾಡಲು ತಾನು ಏನು ಮಾಡಬೇಕು ಎನ್ನುವುದನ್ನೇ ಮರೆತು ಬಿಟ್ಟಳು. ಕೃಷ್ಣನು ಬಹು ಸಂತೋಷದಿಂದ ಕುಂತಿ ಮತ್ತು ಅರಮನೆಯ ಇತರ ಸ್ತ್ರೀಯರಿಗೆ ಗೌರವಪೂರ್ವಕವಾದ ಪ್ರಣಾಮಗಳನ್ನು ಅರ್ಪಿಸಿದನು. ಅವನ ತಂಗಿ ಸುಭದ್ರೆಯು ದ್ರೌಪದಿಯ ಪಕ್ಕದಲ್ಲಿ ನಿಂತಿದ್ದಳು. ಅವರಿಬ್ಬರೂ ಪ್ರಭುವಿನ ಚರಣಕಮಲಗಳಿಗೆ ಗೌರವಪೂರ್ವಕವಾದ ಪ್ರಣಾಮಗಳನ್ನು ಅರ್ಪಿಸಿದರು. ತನ್ನ ಅತ್ತೆಯ ಸೂಚನೆಯಂತೆ ದ್ರೌಪದಿಯು ವಸ್ತ್ರಗಳನ್ನೂ ಒಡವೆಗಳನ್ನೂ ಹಾರಗಳನ್ನೂ ತಂದಳು. ಇವುಗಳೊಂದಿಗೆ ಅವರು ರುಕ್ಮಿಣಿ, ಸತ್ಯಭಾಮ, ಭದ್ರ, ಜಾಂಬವತಿ, ಕಾಳಿಂದಿ, ಮಿತ್ರವಿಂದ, ಲಕ್ಷ್ಮಣ ಮತ್ತು ನಿಷ್ಠಳಾದ ಸತ್ಯ ಇವರನ್ನೆಲ್ಲ ಸ್ವಾಗತಿಸಿದರು. ಮೊದಲು ಕೃಷ್ಣನ ಈ ಪ್ರಧಾನ ರಾಣಿಯರನ್ನು ಬರಮಾಡಿಕೊಂಡರು. ಅನಂತರ ಅವನ ಇತರ ರಾಣಿಯರನ್ನು ಯೋಗ್ಯ ರೀತಿಯಲ್ಲಿ ಬರಮಾಡಿಕೊಳ್ಳಲಾಯಿತು. ಯುಧಿಷ್ಠಿರ ಮಹಾರಾಜನು ಕೃಷ್ಣನ ವಿಶ್ರಾಂತಿಗೆ ವ್ಯವಸ್ಥೆ ಮಾಡಿದ್ದನು ಮತ್ತು ಅವನೊಂದಿಗೆ ಬಂದ ಅವನ ರಾಣಿಯರು, ಸೈನಿಕರು, ಮಂತ್ರಿಗಳು ಮತ್ತು ಅಧಿಕಾರಿಗಳು ಎಲ್ಲರೂ ಚೆನ್ನಾಗಿ ಇರುವಂತೆ ನೋಡಿಕೊಂಡನು. ಪಾಂಡವರ ಅತಿಥಿಗಳಾಗಿದ್ದಾಗ ಅವರು ಪ್ರತಿದಿನವೂ ಸ್ವಾಗತದ ಹೊಸ ಮುಖವನ್ನು ಕಾಣುವಂತೆ ಏರ್ಪಾಟು ಮಾಡಿದ್ದನು. ಅಗ್ನಿದೇವನ ತೃಪ್ತಿಗಾಗಿ ಅವನು ಖಾಂಡವ ವನವನ್ನು ತಿಂದು ಹಾಕಲು ಅರ್ಜುನನ ನೆರವಿನಿಂದ ಕೃಷ್ಣನು ಅವಕಾಶವನ್ನು ಕೊಟ್ಟಿದ್ದು ಈ ಕಾಲದಲ್ಲಿಯೇ. ಕಾಡು ಕಿಚ್ಚಿನ ಸಮಯದಲ್ಲಿ ಕೃಷ್ಣನು ಕಾಡಿನಲ್ಲಿ ಅವಿತುಕೊಂಡಿದ್ದ ಮಯಾಸುರನೆಂಬ ರಾಕ್ಷಸನನ್ನು ಉಳಿಸಿದನು. ಕೃಷ್ಣನಲ್ಲಿ ಮತ್ತು ಪಾಂಡವರಲ್ಲಿ ಕೃತಜ್ಞತೆಯಿಂದ ಮಯಾಸುರನು ಹಸ್ತಿನಾಪುರದಲ್ಲಿ ಒಂದು ಆಶ್ಚರ್ಯಕರವಾದ ಸಭಾಗೃಹವನ್ನು ನಿರ್ಮಿಸಿದನು. ಯುಧಿಷ್ಠಿರನನ್ನು ಸಂತೋಷಗೊಳಿಸಲು ಕೃಷ್ಣನು ಹಸ್ತಿನಾಪುರದಲ್ಲಿ ಹಲವಾರು ತಿಂಗಳುಗಳ ಕಾಲ ಇದ್ದನು. ಅವನು ಅಲ್ಲಿದ್ದ ಕಾಲದಲ್ಲಿ ಅಲ್ಲಿ ಇಲ್ಲಿ ಓಡಾಡಿ ಸಂತೋಷಪಟ್ಟನು. ಅವನು ಅರ್ಜುನನೊಡನೆ ರಥದಲ್ಲಿ ಹೋಗುತ್ತಿದ್ದ. ಹಲವಾರು ಮಂದಿ ಯೋಧರು, ಸೈನಿಕರು ಅವರನ್ನು ಹಿಂಬಾಲಿಸುತ್ತಿದ್ದರು. ಇಂದ್ರಪ್ರಸ್ಥ ನಗರದಲ್ಲಿ ಶ್ರೀಕೃಷ್ಣ ಎಂಬ 70ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.